ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧವಂತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಹೇಗಿದ್ದೀರಿ? ನಿಮ್ಮ ಊಟಕ್ಕೆ ಸಿದ್ಧ ಮಾಡ್ತಿದ್ದೀರಾ? ಸಂತೋಷವಾಗಿದ್ದೀರಿ ತಾನೆ? ನಿಮಗೆ ಹೇಳುತ್ತಿರುವ ಈ ಸಂದೇಶಗಳಿಂದ ಆಶೀರ್ವಾದವನ್ನು ಹೊಂದುತ್ತಿದ್ದೀರಾ? ನೀವು ಇದುವರೆಗೂ ಆಶೀರ್ವಾದ ಹೊಂದಿಲ್ಲದಿದ್ದರೆ ಭೂಪರಲೋಕಗಳ ದೇವರಲ್ಲಿ ನಾನು ಯಥಾರ್ಥವಾಗಿ ಪ್ರಾರ್ಥಿಸುವುದೇನೆಂದರೆ, ನಾನು ಬೋಧಿಸುತ್ತಿರುವ ಈ ಶುಭ ಸಂದೇಶದ ಮಹಿಮೆಯನ್ನು ನೀವು ಕಾಣುವಂತೆ ದೇವರು ನಿಮ್ಮ ಮನಸ್ಸುಗಳನ್ನು ತೆರೆಯಲಿ ಎಂಬುದಾಗಿ. ಇಂದು ನಾನು ನಿಮಗೆ ಹೇಳಲಿಕ್ಕಿರುವ ಸಂದೇಶ ಏನೆಂದರೆ, ಒಬ್ಬ ಪಾಪಿಯು ತನ್ನ ಪಾಪಗಳನ್ನು ತೊರೆದು ದೇವರ ಸನ್ನಿಧಾನಕ್ಕೆ ಬರುವುದಾದರೆ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗ್ತದೆ. ಪ್ರಿಯರೇ, ಜೀವಿಸುವ ದೇವರಾದ ಯೇಸು ನಿಮ್ಮನ್ನು ಅಪರಿಮಿತವಾಗಿ ಆಶೀರ್ವದಿಸಲಿ. ಸರಿ, ಯೇಸು ಭೂಲೋಕದಲ್ಲಿದ್ದಾಗ ಒಮ್ಮೆ ಆತನ ಬೋಧನೆಯನ್ನು ಕೇಳಲು ಆತನ ಸುತ್ತಲೂ ಸುಂಕದವರು ಮತ್ತು ಪಾಪಿಗಳು ಸುತ್ತುವರೆದಿದ್ದರು. ಆಗಿನ ಕಾಲದಲ್ಲಿ ಸುಂಕದವರನ್ನು ಕಂಡರೆ ಆ ದೇಶದ ಜನರಿಗೆ ಹಿಡಿಸುತ್ತಿರಲಿಲ್ಲ. ಕಾರಣ ಏನು ಗೊತ್ತೆ ಪ್ರಿಯರೇ? ಅವರು ತಮ್ಮನ್ನು ಆಳುತ್ತಿದ್ದ ಹೊರದೇಶದವರಿಗೋಸ್ಕರ ಸುಂಕವನ್ನು ಈ ದೇಶದ ಜನರಿಂದ ವಸೂಲಿ ಮಾಡುತ್ತಿದ್ದರು. ಆದರೆ ಯೇಸು ಈ ಸುಂಕದವರೊಂದಿಗೆ, ಪಾಪಿಗಳೊಂದಿಗೆ, ಧಾರ್ಮಿಕ ನಾಯಕರೊಂದಿಗೆ ಸೇರಿ ಭೋಜನ ಮಾಡುತ್ತಾ ಇದ್ದುದನ್ನು ಕಂಡು ಗುಣಗುಟ್ಟಲಾರಂಭಿಸಿದರು. ಇದನ್ನು ಕೇಳಿ ಜನರಿಗೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 100 ಕುರಿಗಳಿರಲಾಗಿ ಅದರಲ್ಲಿ ಒಂದು ಕಳೆದು ಹೋದರೆ ಉಳಿದ 99 ಕುರಿಗಳನ್ನು ಬಿಟ್ಟು ಆ ಕಳೆದು ಹೋದ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವನಲ್ಲವೇ? ಆದರೆ ಅದು ಸಿಕ್ಕಿದ ಮೇಲೆ ಸಂತೋಷದಿಂದ ಅದನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರುತ್ತಾನಲ್ವೇ? ಹಾಗೆ ಮನೆಗೆ ಬಂದ ಮೇಲೆ ತನ್ನ ಸ್ನೇಹಿತರು, ನೆರೆಹೊರೆಯವರು ಎಲ್ಲರನ್ನ ಕೂಡಿಸಿಕೊಂಡು ನನ್ನೊಂದಿಗೆ ಸಂತೋಷಿಸ್ರಿ, ಯಾಕೆಂದರೆ ಕಳೆದು ಹೋದ ನನ್ನ ಕುರಿ ಸಿಕ್ಕಿತು ಎಂದು ಹೇಳುವನಲ್ಲವೇ? ಅದೇ ರೀತಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದು ಎಂದು ಹೇಳಿದನು. ಇದನ್ನು ವಿವರಿಸಲು ಯೇಸು ಮತ್ತೊಂದು ಸಾಮ್ಯವನ್ನು ಹೇಳಿದನು ಪ್ರಿಯರೇ. ಅದೇನೆಂದರೆ, ಒಬ್ಬ ಹೆಂಗಸಿಗೆ 10 ನಾಣ್ಯಗಳಿರಲಾಗಿ ಒಂದು ನಾಣ್ಯ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೇ ಇದ್ದಾಳೆ. ಸಿಕ್ಕಿದ ಮೇಲೆ ಆಕೆಯು ತನ್ನ ಗೆಳತಿಯರನ್ನ ನೆರೆಹೊರೆಯನ್ನ ಕೂಡಿಸಿ, ಕಳೆದು ಹೋಗಿದ್ದ ಪಾವಲಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಹೇಳುತ್ತಾಳಲ್ಲವೇ. ಅವಳ ಸಂತೋಷಕ್ಕೆ ಕಾರಣ ಆ ನಾಣ್ಯ ಅವಳಿಗೆ ಬಹಳ ಅಮೂಲ್ಯವಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಅದೇ ರೀತಿ ಕಳೆದು ಹೋದ ಪ್ರತಿ ಪುರುಷ ಮತ್ತು ಸ್ತ್ರೀ ನಮ್ಮ ದೇವರಾಗಿರುವ ಯೇಸುವಿಗೆ ಬಹು ಅಮೂಲ್ಯ. ಅವರಿಗೆ ಇನ್ನೂ ಚೆನ್ನಾಗಿ ಅರ್ಥವಾಗುವಂತೆ ಯೇಸು ಮತ್ತೊಂದು ಸಾಮ್ಯವನ್ನು ಹೇಳಿದನು. ಇದನ್ನು ನೀವು ಕೇಳಿದರೆ, ಒಬ್ಬ ಪಾಪಿ ತನ್ನ ಹಳೆಯ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಗುವುದಾದರೆ ಅಂತಹವರ ವಿಷಯದಲ್ಲಿ ದೇವರು ಎಷ್ಟು ಪ್ರೀತಿ ಮತ್ತು ಆಸಕ್ತಿ ತೋರಿಸ್ತಾನೆಂದು ತಿಳಿದುಕೊಳ್ಳುವಿರಿ. ಯೇಸು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದಾದ ಮೇಲೆ ಆ ಕಿರಿಮಗನು ಎಲ್ಲಾ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನೆಲ್ಲ ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳಿ ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿಬಿಟ್ಟನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ಅವನು ನನ್ನ ತಂದೆಯ ಬಳಿಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರ ಇದೆಯಲ್ಲ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ, ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ, ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳಿವನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆ ಅವನನ್ನು ಕಂಡು ಕನಿಕರಪಿಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡ್ರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಾರದಿದ್ದನು. ಆಗ ಅವನ ತಂದೆ ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದು ಅಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ, ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ, ಆದರೆ ಸೂಳೆಯರನ್ನ ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದ್ದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ, ಆದರೆ ಉಲ್ಲಾಸ ಪಡುವುದು ಸಂತೋಷಗೊಳ್ಳುವುದು ನ್ಯಾಯವಾದದ್ದೆ, ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ರೀತಿ ನೀವು ಸಹ ನನ್ನ ಸಂದೇಶಗಳನ್ನು ಕೇಳಿ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಯೇಸುವನ್ನು ನಿಮ್ಮ ಒಡೆಯನನ್ನಾಗಿಯೂ ರಕ್ಷಕನನ್ನಾಗಿಯೂ ಅಂಗೀಕರಿಸಿ ಆತನ ಬಳಿ ಬರುವುದಾದರೆ ಪರಲೋಕದಲ್ಲಿ ದೇವರು ತನ್ನ ದೇವದೂತರೊಂದಿಗೆ ಇಂತಹದೇ ಸಂತೋಷವನ್ನು ಅನುಭವಿಸನಾಗಿದ್ದಾನೆ. ಯೇಸು ಸಹ ಯಾವ ರೀತಿ ಆ ಸಾಮ್ಯದಲ್ಲಿ ತಂದೆಯು ಕಿರಿ ಮಗನನ್ನು ಸ್ವೀಕರಿಸಿದನೋ ಅದೇ ರೀತಿ ನಿಮ್ಮನ್ನೂ ಸಹ ಸ್ವೀಕರಿಸುವನು. ನೀವು ಯೇಸುವಿನ ಬಳಿ ಬರುವಾಗ ದೇವರು ಸಹ ಬಹು ಸಂತೋಷ ಪಡುವನಾಗಿದ್ದಾನೆ. ಬನ್ನಿ ಪ್ರಿಯ ಸಹೋದರಿ ಸಹೋದರಿಯರೇ, ಆತನ ಬಳಿ ಬನ್ನಿರಿ. ನಿಮಗೆ ಮಗನಾಗುವ ಮಗಳಾಗುವ ಅಧಿಕಾರವುಳ್ಳ ನಿಲುವಂಗಿಯನ್ನು ಆತನು ತೊಡಿಸುವನು. ಆತನ ಮಕ್ಕಳಿಗೆ ಮಾತ್ರ ಕೊಡುವ ಮುದ್ರೆಯುಂಗರವನ್ನು ನಿಮ್ಮ ಕೈಗೆ ಹಾಕುವನು. ಬನ್ನಿ ಬನ್ನಿ, ನಿಮ್ಮ ರಕ್ಷಕನಾದ ಯೇಸುವಿನ ಬಳಿಗೆ, ನಿಮ್ಮ ಪಾಪಗಳಿಗೋಸ್ಕರ ಸತ್ತ ಯೇಸುವಿನ ಬಳಿಗೆ. ಆತನು ನಿಮ್ಮನ್ನು ಶಾಶ್ವತವಾದ ತನ್ನ ನಿವಾಸಕ್ಕೆ ಕೊಂಡೊಯ್ಯಲಿದ್ದಾನೆ ಮತ್ತು ನೀವು ಆತನೊಂದಿಗೆ ಸದಾಕಾಲ ಜೀವಿಸಬಹುದು. ಪ್ರಿಯರೇ, ನಿಮಗೆ ಇಷ್ಟ ಇಲ್ಲವೇ? ದಯಮಾಡಿ ಆಲೋಚಿಸ್ರಿ. ಈಗ ನನ್ನೊಂದಿಗೆ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನಾನೊಬ್ಬ ಪಾಪಿ ಎಂದು ತಿಳಿದು ಒಪ್ಪಿಕೊಂಡು ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಿದ್ದೇನೆ. ದಯಮಾಡಿ ನಿನ್ನ ರಕ್ತದಿಂದ ನನ್ನನ್ನು ತೊಳೆ. ನಿನ್ನ ಮಗುವನ್ನಾಗಿ ನನ್ನನ್ನು ದಯಮಾಡಿ ಸ್ವೀಕರಿಸು. ನಿನ್ನ ಸಂತೋಷಕ್ಕೆ ನಾನು ಕಾರಣನಾಗುವಂತೆ ಮಾಡು. ವಂದನೆ ಯೇಸುವೆ, ವಂದನೆ ಕರ್ತನೆ. ಆಮೆನ್.
ಮನ ಪರಿವರ್ತನೆ ಮಾಡಿ ರೂಪಾಂತರ ಕೊಡಲು, ಕನಿಕರಿಸುವ ದೇವ ನಿನ್ನನ್ನೇ ಕರೆಯುತ್ತಾನೆ. ಮನ ಪರಿವರ್ತನೆ ಮಾಡಿ ರೂಪಾಂತರ ಕೊಡಲು, ಕನಿಕರಿಸುವ ದೇವ ನಿನ್ನನ್ನೇ ಕರೆಯುತ್ತಾನೆ. ಹಠ ಮಾಡಬೇಡ ನನ್ ಮಗನೇ, ಅಗಲಬೇಡ ಮಗನೇ, ಹಠ ಮಾಡಬೇಡ ನನ್ ಮಗನೇ, ಅಗಲಬೇಡ ಮಗನೇ. ದೈವ ಸ್ನೇಹ ರುಚಿಸೋಕೆ ಹಿಂದೆ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದುವೇ ಒಳ್ಳೆ ಸಮಯ. ದೈವ ಸ್ನೇಹ ರುಚಿಸೋಕೆ ಹಿಂದೆ ಒಳ್ಳೆಯ ಸಮಯ, ದೇವರ ಮಗನಾಗಲು ಇದು ಸಮಯ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ನಿತ್ಯ ಜೀವಕ್ಕೆ ಪ್ರಾಪ್ತನಾಗಲು ಹಿಂದೆ ನೀ ಬಂದು ಸೇರುವುದು. ನಿತ್ಯ ಜೀವಕ್ಕೆ ಪ್ರಾಪ್ತನಾಗಲು ಹಿಂದೆ ನೀ ಬಂದು ಸೇರುವುದು. ದೇವರು ನಿನಗಾಗಿ
ಜೀವವಾಕು